ನೀವು ಕೇಳ್ತಾ ಇದ್ದೀರಾ ಕನ್ನಡದ ಅಂತರ್ಜಾಲ ರೇಡಿಯೋ ರೇಡಿಯೋ ಗಿರ್ಮಿಟ್. ನಮಸ್ಕಾರಗಳು ರೇಡಿಯೋ ಗಿರ್ಮಿಟ್ ಕೇಳುಗರಿಗೆಲ್ಲ. ಹಾಗೆ ತಮ್ಮೆಲ್ಲರ ಮೆಚ್ಚಿನ ನೆನಪಿನಂಗಳ ಕಾರ್ಯಕ್ರಮಕ್ಕೆ ನಿಮ್ಮ ಉಮಾ ಭಾತ್ಕಂಡೆಯ ಆದರದ ಸ್ವಾಗತ, ಸುಸ್ವಾಗತ. ತಮ್ಗೆಲ್ಲ ಅನ್ನಿಸ್ತಿರ್ಬೋದು ಇವತ್ತು ಯಾವ ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ ಅಂತ. ಹೌದು, ಇವತ್ತು ಕೆಲವೊಂದಿಷ್ಟು ಮಹಿಳೆಯರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದು ಯಾರು, ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಮುಂದೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ನೆನಪಿನಂಗಳ ಕಾರ್ಯಕ್ರಮ ತಮ್ಗೆಲ್ಲ ಹೇಗನ್ನಿಸ್ತಾ ಇದೆ? ಎಲ್ಲೋ 100ರಲ್ಲಿ ಒಂದಿಬ್ಬರಿಗಾದರೂ ಈ ಕಾರ್ಯಕ್ರಮ ಪ್ರೇರಣೆ ಆಗಿದ್ರೆ ನಮಗೆ ನಿಜವಾಗ್ಲೂ ಧನ್ಯತಾ ಭಾವನೆ ಸಿಗುತ್ತೆ. ಈ ಕಾರ್ಯಕ್ರಮ ಸಾಮಾನ್ಯವಾದ ಕಾರ್ಯಕ್ರಮ ಅಲ್ಲ. ಇಲ್ಲಿ ನಾವು ಕಷ್ಟದ ಹಾದಿನಲ್ಲಿ ಕಲ್ಲು ಮುಳ್ಳುಗಳನ್ನು ಎಡರು ತೊಡರುಗಳನ್ನು ದಾಟಿಕೊಂಡು ಅವೆಲ್ಲವನ್ನು ಎದುರಿಸಿ ಅದನ್ನೆಲ್ಲ ಮೆಟ್ಟಿ ನಿಂತು ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ಕುರಿತು ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ಇಂಥ ವ್ಯಕ್ತಿಗಳನ್ನು ಸ್ಮರಿಸಿ ಅವರ ಬಗ್ಗೆ ಕೇಳೋದ್ರ ಮೂಲಕ ಅವರ ಹಲವಾರು ಕಷ್ಟ ಕಾರ್ಪಣ್ಯಗಳನ್ನು ತಿಳಿದು ಆ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ಅವರು ಎಲ್ಲದನ್ನು ಮೀರಿ ನಿಂತು ಸಾಧನೆ ಮಾಡಿದಂತಹ ಒಂದು ಆದರ್ಶವನ್ನು ನಾವೆಲ್ಲ ಪಾಲಿಸ್ಕೊಳ್ಬೇಕು, ನಾವೆಲ್ಲ ಅಳವಡಿಸ್ಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಈ ನೆನಪಿನಂಗಳ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ತಮಗೆ ಈ ಕಾರ್ಯಕ್ರಮ ಮೆಚ್ಚುಗೆ ಆಗಿದ್ದಲ್ಲಿ ಖಂಡಿತವಾಗಿ ರೇಡಿಯೋ ಗಿರ್ಮಿಟ್ನ ಮೆಸೆಂಜರ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಗಳನ್ನು ನೋಂದಾಯಿಸಬೇಕು ಅಂತ ಕೇಳ್ಕೊಳ್ತೀನಿ. ಇವತ್ತಿನ ನೆನಪಿನಂಗಳ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭ ಮಾಡೋಣ. ನಮ್ಮ ಭಾರತ ದೇಶದಲ್ಲಿ ಹಲವಾರು ಸಹಸ್ರಮಾನಗಳಷ್ಟು ಹಳೆಯದಾದ ಮಿಲಿಟರಿ ಇತಿಹಾಸ ಇರೋದನ್ನು ನಾವೆಲ್ಲ ನೋಡ್ತೀವಿ. ಸೈನ್ಯದ ಮೊದಲ ಉಲ್ಲೇಖ ವೇದಗಳ ಜೊತೆ ಜೊತೆಗೇನೆ ರಾಮಾಯಣ ಮತ್ತು ಮಹಾಭಾರತದ ಮಹಾಕಾವ್ಯಗಳಲ್ಲಿ ಕಂಡು ಬಂದಿರೋದನ್ನು ಕೂಡ ನಾವು ನೋಡಿದ್ದೀವಿ. ಬಿಲ್ಲುಗಾರಿಕೆ, ಶಾಸ್ತ್ರೀಯ ಭಾರತೀಯ ಪಠ್ಯಗಳನ್ನು ಮತ್ತು ಸಾಮಾನ್ಯವಾಗಿ ಸಮರ ಕಲೆಗಳನ್ನು ಧನುರ್ವೇದ ಅಂತ ಕರಿತಾ ಇದ್ರು ಅನ್ನೋದು ಕೂಡ ನಮಗೆಲ್ಲ ತಿಳಿದಿದೆ. ಅದೇನೇ ಇರಲಿ, ಎಷ್ಟೋ ಸಹಸ್ರಮಾನಗಳಿಂದಲೂ ಈ ಮಿಲಿಟರಿ ವ್ಯವಸ್ಥೆ ಅಂತಕ್ಕಂಥದ್ದು ತನ್ನದೇ ಆದ ಆ ಸಂದರ್ಭಕ್ಕೆ ಆ ಕಾಲಮಾನಕ್ಕೆ ತಕ್ಕಂತೆ ಇದ್ದೇ ಇತ್ತು ಅನ್ನೋದಂತೂ ಖಂಡಿತವಾಗ್ಲೂ ಹೌದು. ಇಲ್ಲಿ ಮಿಲಿಟರಿ ಅಂತಕ್ಕಂಥದ್ದು ಒಂದು ರಾಷ್ಟ್ರದ ಭದ್ರತೆ, ಬಾಹ್ಯ ಆಕ್ರಮಣ ಹಾಗೂ ಅಪಾಯಗಳಿಂದ ರಾಷ್ಟ್ರವನ್ನು ರಕ್ಷಣೆ ಮಾಡಬೇಕು ಹಾಗೂ ತನ್ನ ಸರಹದ್ದಿನ ಒಳಗೆ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಬೇಕು ಅಂತಕ್ಕಂಥ ಮುಖ್ಯ ಗುರಿಯನ್ನು ಇಟ್ಕೊಂಡು ಬಂದಿರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಭಾರತದಲ್ಲಿ ಅಥವಾ ಇನ್ನೂ ಬೇರೆ ರಾಷ್ಟ್ರಗಳಲ್ಲೂ ಇರಬಹುದು, ನಮ್ಮ ಭಾರತದ ಬಗ್ಗೆ ನಾನೀಗ ಮಾತಾಡ್ತಾ ಇರೋದ್ರಿಂದ ಇಲ್ಲಿ 3 ವೃತ್ತಿಪರ ಸಮವಸ್ತ್ರ ಸೇವೆಗಳನ್ನು ಒಳಗೊಂಡಿರತಕ್ಕಂಥ ಮಿಲಿಟರಿ ವ್ಯವಸ್ಥೆ ಇದೆ. ಭಾರತೀಯ ಸೇನೆ, ಭಾರತೀಯ ನೌಕಾಪಡೆ, ಭಾರತೀಯ ವಾಯುಪಡೆ ಅಂತ 3 ರೀತಿಯ ವೃತ್ತಿಪರ ಸಮವಸ್ತ್ರ ಸೇವೆಗಳು ಮಿಲಿಟರಿನಲ್ಲಿ ಇದೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ತಮ್ಗೆಲ್ಲ ಅನ್ನಿಸ್ತಾ ಇರ್ಬೋದು. ಎಷ್ಟೋ ಜನರಿಗೆ ಈ ನೌಕಾಪಡೆ, ವಾಯುಪಡೆ ಇದನ್ನೆಲ್ಲ ಕಲ್ಪಿಸ್ಕೊಂಡು ಕೂಡಲೇ ಏನೋ ಒಂದು ರೀತಿಯ ಭಯಾನಕ ದೃಶ್ಯ ನೆನಪಿಗೆ ಬರುತ್ತೆ, ಎಷ್ಟೋ ಜನ ಹೆದರ್ತಾರೆ ಕೂಡ. ಆದರೆ ಇಲ್ಲಿ ಈಗಾಗಲೇ ತಮ್ಮನ್ನು ತೊಡಗಿಸಿಕೊಂಡು ರಾಷ್ಟ್ರದ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಸೇನಾನಿಗಳನ್ನು ನಾವು ಇವತ್ತು ಸ್ಮರಿಸಲೇಬೇಕು. ಅದರಲ್ಲೂ ಪ್ರಮುಖವಾಗಿ ಮಹಿಳಾ ಸೇನಾನಿಗಳನ್ನು ಇವತ್ತು ನಾವು ಈ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ಸ್ಮರಿಸ್ತಾ ಇದ್ದೀವಿ. ಅಂಥ ಆ ವ್ಯಕ್ತಿಗಳು ಯಾರು ಅಂತಕ್ಕಂಥದ್ದನ್ನು ಇದೀಗ ನೋಡೋಣ. ಜೀವನದ ಎಲ್ಲಾ ರಂಗಗಳಲ್ಲೂ ರಿಸ್ಕ್ ಇದ್ದೇ ಇರುತ್ತೆ. ಕಾಳಗ ವಿಮಾನಗಳ ಚಾಲಕರು ಎಂದಾಗ ಅಪಾಯದ ಪ್ರಮಾಣ ಹೆಚ್ಚೇ ಇರುತ್ತೆ. ಆದರೆ ಈ ಹಂತಗಳನ್ನು ದಾಟಿ ನಾನು ಬಂದಿದ್ದೀನಿ, ಎಂಥ ಕಾರ್ಯಾಚರಣೆಗಾದರೂ ನಾನು ರೆಡಿ ಅಂತಕ್ಕಂಥ ಆತ್ಮವಿಶ್ವಾಸ ನನ್ನಲ್ಲಿದೆ ಅಂತ ಹೆಮ್ಮೆಯಿಂದ ಹೇಳಿಕೊಂಡಂತಹ ಮಹಿಳೆ ಅವನಿ ಚತುರ್ವೇದಿ. MiG-21 ಯುದ್ಧ ವಿಮಾನವನ್ನ ಮುನ್ನಡೆಸ್ತಾ ಇರತಕ್ಕಂಥ ಅವನಿ ಚತುರ್ವೇದಿ. ಈ ಯುದ್ಧ ವಿಮಾನವನ್ನ ಏಕಾಂಗಿಯಾಗಿ ಚಲಾಯಿಸಿದ ರಾಷ್ಟ್ರದ ಮೊಟ್ಟ ಮೊದಲ ಮಹಿಳೆ ಅಂತಕ್ಕಂಥ ಗೌರವಕ್ಕೆ ಕೂಡ ಇವರು ಪಾತ್ರರಾಗಿದ್ದಾರೆ. ಇದಕ್ಕಿಂತ ದೊಡ್ಡ ಧೈರ್ಯ, ಸಾಧನೆ ಮತ್ತೊಂದು ಬೇಕಾ ತಿಳ್ಕೊಳ್ಳಿಕ್ಕೆ ಅಂತ ಅನ್ಸುತ್ತೆ. MiG-21 ಯುದ್ಧ ವಿಮಾನವನ್ನ ಏಕಾಂಗಿಯಾಗಿ ಚಲಾಯಿಸಿದ ದೇಶದ ಮೊದಲ ಮಹಿಳೆ ಎನಿಸಿರ್ತಕ್ಕಂಥ ಅವನಿ ಚತುರ್ವೇದಿ ಬಾಲಾಕೋಟ್ನ ಉಗ್ರ ನೆಲೆಗಳ ಮೇಲೆ ನಡೆದ ದಾಳಿ ಪಡೆಯಲಿದ್ದರೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. February 26 ಕಾರ್ಯಾಚರಣೆ ವಿವರಗಳು ಬಹಿರಂಗವಾದ ದಿನವೇ ಸಾಮಾಜಿಕ ಜಾಲತಾಣಗಳಲ್ಲಿ ಅವನಿ ಚಿತ್ರಗಳು ರಾರಾಜಿಸ್ಲಿಕ್ಕೆ ಶುರುವಾದವು. ಕೆಲವೇ ಕ್ಷಣಗಳಲ್ಲಿ ಈ ಫೇಸ್ಬುಕ್ನಲ್ಲಿ ಈ 016 June 18 ಭಾರತೀಯ ವಾಯುಪಡೆಯ ಫೈಟರ್ ಸ್ಕ್ವಾಡ್ಗೆ ಅವನಿ, ಭಾವನಾ ಕಾಂತ್ ಮತ್ತು ಮೋಹನಾ ಸಿಂಗ್ ಸೇರ್ಪಡೆ ಆಗ್ತಾರೆ. ಇದೊಂದು ಚಾರಿತ್ರಿಕ ಸಂದರ್ಭ, ಯಾಕಂದ್ರೆ ಅಲ್ಲಿಯ ತನಕ ಈ ಕದನ ಪಡೆಯಲ್ಲಿ ಮಹಿಳೆಯರಿಗೆ ಅವಕಾಶನೇ ಇರಲಿಲ್ಲ. ಸೇವೆಗೆ ಸೇರಿದ ಮೊದಲನೇ ದಿನವೇ ವಾಯುಪಡೆಯ ಅಸಲಿ ತಾಕತ್ತು ಇರುವುದೇ ಕದನ ಕಲಿಗಳಲ್ಲಿ. ನಾನು ಉತ್ತಮ ಫೈಟರ್ ಪೈಲಟ್ ಆಗಬೇಕು ಎಂಬುದೇ ನನ್ನ ಕನಸು ಅಂತ ಅವನಿ ಹೇಳ್ಕೊಂಡಿದ್ರು. ಇಂಥ ತುಡಿತವಿರ್ತಕ್ಕಂತ ಹುಡುಗಿ ಪಾಕ್ ಉಗ್ರರ ತರಬೇತಿ ಕೇಂದ್ರದ ಮೇಲೆ ಎರಗಿ ತಂಡದಲ್ಲಿ ಇದ್ರೆ ಅದೇನು ಅಚ್ಚರಿ ಪಡುವ ಸಂಗತಿ ಏನೂ ಅಲ್ಲ. ಈ ಕಾಳಗದಲ್ಲಿ ಪಾಲ್ಗೊಂಡವರ ಹೆಸರುಗಳು ಬಹಿರಂಗಪಡಿಸುವಂಥದ್ದಲ್ಲ, ಆದರೆ ಅವನಿ ಆತ್ಮವಿಶ್ವಾಸ ಮತ್ತು ಕೆಚ್ಚನ್ನು ಕಂಡವರಿಗೆ ಈ ವಿಷಯದಲ್ಲಿ ಯಾವುದೇ ಸಂದೇಹನೂ ಇಲ್ಲ. ಮಧ್ಯಪ್ರದೇಶದ ರೇವಾ ಜಿಲ್ಲೆಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವರು ಅವನಿ. ಇವರಿಗೊಂದೇ ಆಸೆ ಇತ್ತು, ನಾನು ಸೇನೆಗೆ ಸೇರ್ಬೇಕು ಅಂತಕ್ಕಂಥದ್ದು. ಇದು ಅಂದ್ರೆ ಈ ಸೇನೆಗೆ ಸೇರ್ಬೇಕು ಅಂತಕ್ಕಂತ ತುಡಿತ ಇದು ಕುಟುಂಬದಿಂದ ಬಂದಿರತಕ್ಕಂಥದ್ದೇನೂ ಅಲ್ಲ. ಯಾಕಂದ್ರೆ ಅವ್ರ ತಂದೆ ದಿನಕರ್ ಚತುರ್ವೇದಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು. ಆದ್ರೆ ಇವರ ಬಳಗದಲ್ಲಿ ಸೇನಾಧಿಕಾರಿಗಳು ಬೇಕಾದಷ್ಟು ಮಂದಿ ಇದ್ರು. ಕಾಲೇಜಿನಲ್ಲಿದ್ದ ಫ್ಲೈಯಿಂಗ್ ಕ್ಲಬ್ ಸೇರಿ ಕೆಲ ಗಂಟೆಗಳ ಕಾಲ ವಿಮಾನದಲ್ಲಿ ಪ್ರಯಾಣಿಸಿದಾಗ ಈಕೆಗೆ ಭಾರತೀಯ ವಾಯುಪಡೆ ಸೇರ್ಬೇಕು ಅಂತಕ್ಕಂತ ಬಯಕೆ ಹುಟ್ಕೊಳ್ತಂತೆ. ಹೌದು, ಭಾರತೀಯ ವಾಯುಪಡೆ ಸೇರ್ಬೇಕು ಅಂದ ತಕ್ಷಣ ಅಲ್ಲಿ ಹೋಗಿ ಸೇರ್ಪಡೆ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಅದಕ್ಕೆ ಆ ಪರಿಶ್ರಮ, ಶ್ರದ್ಧೆ, ಛಲ ಎಲ್ಲ ಬೇಕು. ಆದ್ರೆ ಇದನ್ನ ಅವನಿ ಚತುರ್ವೇದಿಯವರು ತಮ್ಮ ಕಠಿಣ ಪರಿಶ್ರಮ, ಛಲ, ಬಲದಿಂದ ಆ ಕನಸನ್ನ ನನಸಾಗಿಸಿಕೊಂಡ್ರು. ತುಂಬಾ ಜನ ಕನಸು ಕಾಣ್ತಾರೆ, ಆದ್ರೆ ಆ ಕನಸು ನನಸಾಗುವಾಗ ಬರ್ತಕ್ಕಂಥ ಶ್ರಮ, ಆ ಪರಿಶ್ರಮಕ್ಕೆ ಸೋತು ಎಷ್ಟೋ ಜನ ಹಿಂತಿರುಗ್ಬಿಡ್ತಾರೆ, ಆ ಗುರಿ ಮುಟ್ಲಿಕ್ಕೆ ಆಗದೆ ವಾಪಸ್ ಆಗ್ಬಿಡ್ತಾರೆ. ಆದ್ರೆ ಆ ಛಲವನ್ನ, ಆ ಬಲವನ್ನ, ಕನಸನ್ನ ನನಸಾಗಿಸಿಕೊಂಡಂತವರು ಅವನಿ ಚತುರ್ವೇದಿಯವರು. ಹೈದರಾಬಾದ್ ಏರ್ಫೋರ್ಸ್ ಅಕಾಡೆಮಿಯಲ್ಲಿ 1 ವರ್ಷದ ಕಠಿಣ ತರಬೇತಿಯನ್ನ ಪಡ್ಕೊಳ್ತಾರೆ ಅವನಿ ಚತುರ್ವೇದಿಯವರು. 2017 ಇವರು 3ನೇ ಹಂತದ ತರಬೇತಿಯನ್ನ ಬೀದರ್ನಲ್ಲಿ ಪಡ್ಕೊಳ್ತಾರೆ. ಇದು ಕರ್ನಾಟಕ ಮತ್ತು ಅವನಿ ಚತುರ್ವೇದಿಯವರ ನಡುವಿನ ನಂಟು. ಅವರು ಇಲ್ಲಿ ಸುಖೋಯ್ ಮತ್ತು ತೇಜಸ್ ಹಾರಾಟದ ಮರ್ಮ ಮತ್ತು ಕೌಶಲ್ಯಗಳನ್ನ ಕರಗತ ಮಾಡಿಕೊಳ್ತಾರೆ. ಇದೀಗ MiG-21 ವಿಮಾನಗಳನ್ನ ಮುನ್ನಡೆಸುವ ಅವನಿ ಸೂರತ್ ಘಡದಲ್ಲಿ ಫ್ಲೈಟ್ ಲೆಫ್ಟಿನೆಂಟ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಸಾವು ಬದುಕಿನ ಅಂಚಿನಲ್ಲೇ ಸಾಗುವ ವಿಶಿಷ್ಟ ಜೀವನಕ್ಕೆ ತಮ್ಮನ್ನು ಒಪ್ಪಿಸಿಕೊಂಡಿರುವ ಅವನಿ 25 ವರ್ಷದವರಾಗಿದ್ರು. ದೇಶದ ಹೆಮ್ಮೆ ಪಡುವ ಕಲಿಗಳಲ್ಲಿ ಅವರು ಕೂಡ ಒಬ್ಬರಾಗಿರೋದು ತುಂಬಾ ಹೆಮ್ಮೆಯ ವಿಷಯ ಅಂತ ಅನ್ಸುತ್ತೆ. ಹಾಗೆ ಇವತ್ತು ಇನ್ನೊಬ್ಬ ಮಹಿಳೆ ಅಥವಾ ಮಹಿಳಾ ಪೈಲಟ್ ಗುಂಜನಾ ಸಕ್ಸೇನಾ ಇವರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಗುಂಜನಾ ಸಕ್ಸೇನಾ ಮತ್ತು ಶ್ರೀವಿದ್ಯಾ ಅವರ ಸಾಹಸ ಗಾಥೆ 1999 ಕಾರ್ಗಿಲ್ ಯುದ್ಧದ ವೇಳೆಯಲ್ಲಿ ಜಗಜ್ಜಾಹಿರಾಗಿದ್ದು ನಾವೆಲ್ಲ ಗಮನಿಸಿದ್ದೀವಿ. 2016 ಮಹಿಳಾ ತಂಡದ ಸೇವೆ ಸಂಪೂರ್ಣವಾಗಿ ಭಾರತೀಯ ಸೇನೆಗೆ ಲಭ್ಯವಾಯಿತು. ರಣರಂಗದಲ್ಲಿ ಮಹಿಳೆಯರದ್ದು ಸಪೋರ್ಟಿಂಗ್ ರೋಲ್ ಮಾತ್ರ ಆಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಈ ವ್ಯಾಖ್ಯಾನ ಬದಲಾಗಿದೆ. ಪುರುಷರಷ್ಟೇ ಸರಿಸಮಾನವಾಗಿ ರಣರಂಗದಲ್ಲಿ ಓಡಾಡಬಲ್ಲ ಧೀರೆ ಗುಂಜನಾ ಸಕ್ಸೇನಾ ಇಂಥ ಧೀರೆಯರ ಉದಾಹರಣೆಗಳಲ್ಲಿ ಒಬ್ರು. ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ ಮೊದಲ ಮಹಿಳಾ ಪೈಲಟ್ ಎಂಬ ಹೆಗ್ಗಳಿಕೆ ಇವರಿಗಿದೆ. ಸೇನಾ ವಲಯ ಹಾಗೂ ಕುಟುಂಬಸ್ಥರು ಗುಂಜನಾ ಅವರನ್ನ ಕಾರ್ಗಿಲ್ ಗರ್ಲ್ ಅಂತ ಪ್ರೀತಿಯಿಂದ ಕರಿತಾ ಇದ್ರಂತೆ. ಸೇನೆ ಗುಂಜನಾಗೆ ಹೊಸದಲ್ಲ. ತಂದೆ ಹಾಗೂ ಸಹೋದರರಿಬ್ರು ಸೇನೆಯಲ್ಲಿ ಅಪ್ರತಿಮ ಸಾಹಸವನ್ನ ಮೆರೆದಂತವರು. ದಿಲ್ಲಿ ವಿಶ್ವವಿದ್ಯಾನಿಲಯದ ಹಂಸರಾಜ್ ಕಾಲೇಜಿನಲ್ಲಿ ಡಿಗ್ರಿ ಪಡೆದ ಬಳಿಕ ಸೇನೆ ಸೇರುವುದೊಂದೇ ಅವರ ಮುಂದಿರ್ತಕ್ಕಂಥ ಆಯ್ಕೆಯಾಗಿತ್ತು. ಅದರ ರೀತಿನಲ್ಲೇ 1994 ಗುಂಜನಾ ಸಕ್ಸೇನಾ, ಶ್ರೀವಿದ್ಯಾ ರಾಜನ್ ಸೇರಿದಂತೆ 25 ಮಹಿಳೆಯರ ಮೊದಲ ಪೈಲಟ್ ತಂಡವನ್ನು ಭಾರತೀಯ ವಾಯುಪಡೆ ರಚನೆ ಕೂಡ ಮಾಡಿತು. ಹೀಗಿದ್ರೂ ಮಹಿಳಾ ತಂಡದ ಸೇವೆ ಸಂಪೂರ್ಣವಾಗಿ ಸೇನೆಗೆ ಲಭ್ಯವಾಗಿದ್ದು 2016. ಆದರೆ ಗುಂಜನಾ ಮತ್ತು ಶ್ರೀವಿದ್ಯಾ ಅವರ ಸಾಹಸಗಾಥೆ 1999 ಕಾರ್ಗಿಲ್ ಯುದ್ಧದ ವೇಳೆಯಲ್ಲಿ ಜಹಜ್ಜಾಗಿರಾಯಿತು. ಸೇನೆ ಇನ್ನೂ ಮಹಿಳೆಯರನ್ನು ಯುದ್ಧ ಭೂಮಿಗೆ
ಕಳುಹಿಸಬೇಕೇ ಬೇಡವೇ ಎಂಬ ದ್ವಂದ್ವದಲ್ಲಿದ್ದಾಗಲೇ ಈ ಮಹಿಳೆಯರಿಬ್ಬರು ಇಡೀ ಯುವತಿಯರಿಗೆ ರೋಲ್ ಮಾಡಲಾಗುವ ಸಾಹಸವನ್ನು ಮೆರೆದರು.
ಹಾಗೆ ನೋಡಿದ್ರೆ ಫ್ಲೈಟ್ ಲೆಫ್ಟಿನೆಂಟ್ ಗುಂಜನಾ ಮತ್ತು ಶ್ರೀವಿದ್ಯಾ ಅವರು ಫೈಟರ್ ಜೆಟ್ಗಳ ಹೋರಾಟ ನಡೆಸಿರಲಿಲ್ಲ, ಹಾರಾಟ ನಡೆಸಿರಲಿಲ್ಲ. ಆದರೆ ಕಾರ್ಗಿಲ್ ಯುದ್ಧ ತುತ್ತ ತುದಿಯಲ್ಲಿದ್ದಾಗ ಭಾರತೀಯ ವಾಯುಪಡೆ ತನ್ನೆಲ್ಲ ಪೈಲಟ್ಗಳ ಗರಿಷ್ಠ ಸೇವೆಯನ್ನು ಬಳಸಿಕೊಳ್ಳಲು ಮುಂದಾಯಿತು. ಆಗ ಗುಂಜನಾ ಮತ್ತು ಶ್ರೀವಿದ್ಯಾ ಅವರಿಗೆ ಕರೆ ಬರುತ್ತೆ. ಗಾಯಾಳು ಯೋಧರ ಸ್ಥಳಾಂತರ ಮತ್ತು ಯುದ್ಧ ಭೂಮಿಯಲ್ಲಿ ಪಾಕಿಸ್ತಾನದ ಸ್ಥಿತಿಯನ್ನು ಗುರುತಿಸಿ ಮಾಹಿತಿ ನೀಡುವ ಟಾಸ್ಕ್ ಕೊಡಲಾಗುತ್ತೆ. ಇನ್ನೊಂದು ಅಚ್ಚರಿಯ ಸಂಗತಿ ಏನಪ್ಪಾ ಅಂದರೆ, ಗುಂಜನಾ ಮತ್ತು ಶ್ರೀವಿದ್ಯಾ ಹಾರಾಟ ಮಾಡಲಿರತಕ್ಕಂಥ ಹೆಲಿಕಾಪ್ಟರ್ಗಳು ತುಂಬ ಚಿಕ್ಕದು ಮತ್ತು ಶಸ್ತ್ರರಹಿತವಾಗಿದ್ವು. ಹೇಗೆ ಮೈಯೆಲ್ಲ ರೋಮಾಂಚನ ಅನ್ಸುತ್ತಲ್ವಾ ಇದನ್ನ ಕೇಳಿದ್ರೆ. ಇಂಥದ್ರಲ್ಲಿ ಒಮ್ಮೆ ಇವರು ತಮ್ಮ ಹೆಲಿಕಾಪ್ಟರ್ ಅನ್ನು ಕಾರ್ಗಿಲ್ ಏರ್ ಸ್ಕ್ರಿಪ್ಟ್ ನಿಂದ ಟೇಕ್ ಆಫ್ ಮಾಡುತ್ತಿರುವಾಗಲೇ ಪಾಕಿಸ್ತಾನದ ಕ್ಷಿಪಣಿಯೊಂದು ಇವರತ್ತ ನುಗ್ಗಿ ಬರುತ್ತೆ. ಆಗ ಸ್ವಲ್ಪದರಲ್ಲಿ ಕಾಪ್ಟರ್ ಅದರಿಂದ ತಪ್ಪಿಸಿಕೊಳ್ಳುತ್ತೆ. ಇಂಥ ಸಾವಿನ ಸಮೀಪ ಹೋದ ಅನೇಕ ಅನುಭವಗಳು ಗುಂಜನಾ ಅವರಿಗೆ ಕಾರ್ಗಿಲ್ ಯುದ್ಧದ ವೇಳೆ ಆಗಿದೆಯಂತೆ. ಒಂದ್ಸರಿ ಕಾಪ್ಟರ್ ಅಪಘಾತಕ್ಕೀಡಾಗಿ ವೈರಿಗಳ ನೆಲದಲ್ಲಿ ಬಿದ್ದರೆ ನೆರವಿಗೆ ಇರಲಿ ಎಂದು ಗುಂಜನಾ ತಮ್ಮ ಬಳಿ INSAS ರೈಫಲ್ ಮತ್ತು ರಿವಾಲ್ವರ್ ಇಟ್ಕೊಳ್ತಾ ಇದ್ರಂತೆ. ಯುದ್ಧ ಭೂಮಿಯಲ್ಲಿ ನೇರವಾಗಿ ಭಾಗಿಯಾದ ಮೊದಲ ಮಹಿಳಾ ಪೈಲಟ್ಗಳೆಂಬ ಖ್ಯಾತಿ ಅವರಿಗೆ ಅಂಟ್ಕೊಳ್ಳುತ್ತೆ. ಕಾಪ್ಟರ್ ಪೈಲಟ್ ಆಗಿದ್ದ ಗುಂಜನಾ ಅವರು ಕೇವಲ 7 ವರ್ಷಗಳವರೆಗೆ ಮಾತ್ರ ಸೇವೆಯನ್ನು ಸಲ್ಲಿಸ್ತಾರೆ. ಕಾರ್ಗಿಲ್ನಲ್ಲಿ ತೋರಿದ ಅಪ್ರತಿಮ ಸಾಹಸಕ್ಕಾಗಿ ಶೌರ್ಯ ವೀರ ಪದಕವನ್ನು ಕೂಡ ಇವರಿಗೆ ನೀಡಲಾಗುತ್ತೆ. ಎಲ್ಲಕ್ಕಿಂತ ಸಾವಿರಾರು ಯುವತಿಯರಿಗೆ ಸೇನೆ ಸೇರುವ ಸ್ಫೂರ್ತಿಯಾಗಿರ್ತಕ್ಕಂಥವರು ಈ ಪೈಲಟ್ ಲೆಫ್ಟಿನೆಂಟ್ ಗುಂಜನಾ. ನಿಜಕ್ಕೂ ಮೈಯೆಲ್ಲ ರೋಮಾಂಚನ ಅನ್ಸುತ್ತಲ್ವಾ ಈ ರೀತಿಯ ಮಹಿಳಾ ಪೈಲಟ್ಗಳ ಬಗ್ಗೆ ಕೇಳಿದಾಗ. ಹಾ, ಇದ್ರ ಜೊತೆ ಜೊತೆನೆ ಇನ್ನೊಬ್ಬ ಮಹಿಳಾ ಲೆಫ್ಟಿನೆಂಟ್ ಜನರಲ್ ಇವರನ್ನು ಕುರಿತು ನಾನೀಗ ಹೇಳ್ತೇನೆ. ಒಬ್ಬ ಮಹಿಳೆ ಸೇನೆಯಲ್ಲಿ ಸೇವೆ ಸಲ್ಲಿಸ್ಲಿಕ್ಕೆ ಅಥವಾ ಸಲ್ಲಿಸ್ತಾಳೆ ಅಂತಕ್ಕಂಥದ್ದನ್ನ ಊಹಿಸಲೂ ಆಗದೆ ಇರತಕ್ಕಂಥ ಕಾಲಘಟ್ಟದಲ್ಲಿಯೇ ಯಾರೋ ತುಳಿಯದ ಹಾದಿಯನ್ನ ಆಯ್ದುಕೊಂಡಂತವರು ಮತ್ತೊಬ್ಬ ಮಹಿಳಾ ಲೆಫ್ಟಿನೆಂಟ್ ಜನರಲ್ ಪುನೀತಾ ಅರೋರಾ. ಈ ಪುನೀತಾ ಅರೋರಾ ಎದುರಾದ ಎಡರು ತೊಡರುಗಳನ್ನು ದಾಟಿ ಭಾರತೀಯ ಸೇನೆಯಲ್ಲಿ ಎರಡನೇ ಅತಿ ದೊಡ್ಡ ಸ್ಥಾನವಾದ ಲೆಫ್ಟಿನೆಂಟ್ ಜನರಲ್ ಹುದ್ದೆಗೆ ಆಯ್ಕೆಯಾದ ಮೊಟ್ಟ ಮೊದಲ ಮಹಿಳೆ ಎನ್ನುವ ಹೆಗ್ಗಳಿಕೆಯನ್ನ ತಮ್ಮದಾಗಿಸಿಕೊಂಡಂಥವರು. ತಮ್ಮ ಇಡೀ ಕುಟುಂಬವನ್ನೇ ಅವರು ಭಾರತೀಯ ಸೇನೆಯ ಸೇವೆಗಾಗಿ ಮೀಸಲಿಟ್ಟಿರೋದು ಇದು ಎಲ್ಲದಕ್ಕಿಂತ ಮಿಗಿಲಾದ, ಎಲ್ಲದಕ್ಕಿಂತ ಹೆಮ್ಮೆ ಪಡ್ತಕ್ಕಂಥ, ಎಲ್ಲರೂ ತಲೆಬಾಗ್ತಕ್ಕಂಥ ವಿಷಯ. ಪುನೀತಾ ಅರೋರಾ ಇವರ ಮಗನು ಕೂಡ ಏರ್ಫೋರ್ಸ್ನಲ್ಲಿ ಡರ್ಮಟಾಲಜಿಸ್ಟ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ದೇಶ ವಿಭಜನೆಯಾಗದಕ್ಕಿಂತ 1 ವರ್ಷ ಮೊದಲು ಅಂದರೆ 1946 ಮೇ 31 ಲಾಹೋರ್ನ ಪಂಜಾಬಿ ಕುಟುಂಬದಲ್ಲಿ ಪುನೀತಾ ಜನಿಸ್ತಾರೆ. ದೇಶ ವಿಭಜನೆಯಾದ ಬಳಿಕ ಅವರ ಕುಟುಂಬ ಭಾರತಕ್ಕೆ ಬರುತ್ತೆ. ಆಗ ಅವರಿಗೆ ಕೇವಲ 1 ವರ್ಷ. ಲಕ್ಷಾಂತರ ನಿರಾಶ್ರಿತರ ಪೈಕಿ ಅವರ ಕುಟುಂಬನೂ ಒಂದಾಗಿತ್ತು. ಹೇಗೋ ಉತ್ತರ ಪ್ರದೇಶದ ಶಹರನ್ಪುರದಲ್ಲಿ ಕುಟುಂಬ ಬಂದು ನೆಲೆಗೊಳ್ತು. ಅಲ್ಲಿನ ಶಾಲೆಯಲ್ಲಿ 8ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಪುನೀತಾ ಅರೋರಾ. ಬಳಿಕ ಗುರುನಾನಕ್ ಇಂಟರ್ ಕಾಲೇಜಿನಲ್ಲಿ ಓದಿದ್ರು. 1963 ಪುಣೆಯಲ್ಲಿದ್ದಂತಹ ಸಶಸ್ತ್ರ ಪಡೆಯ ಮೆಡಿಕಲ್ ಕಾಲೇಜಿನಲ್ಲಿ ಪ್ರವೇಶವನ್ನು ಪಡ್ಕೊಂಡ್ರು. ಮೆಡಿಕಲ್ ಓದಿದ ಬಳಿಕ ಪ್ರಸೂತಿ ತಜ್ಞೆ ಕೂಡ ಆದ್ರು. ಮೊದಲ ಪೋಸ್ಟಿಂಗ್ ಫತೇರ್ಗಢಕ್ಕೆ ಇವರಿಗೆ ಆಗುತ್ತೆ. ಆ ಪ್ರದೇಶ ಎಂಥದ್ದು ಗೊತ್ತಾ? ಡಕಾಯಿತರಿಂದ ಕುಖ್ಯಾತವಾಗಿರ್ತಕ್ಕಂಥ ಪ್ರದೇಶ. ಅಲ್ಲಿಗೆ ಇವರಿಗೆ ಪೋಸ್ಟಿಂಗ್ ಆಗುತ್ತೆ ಮೊದಲ ವರ್ಷನೇ. ಜನರು ಲಾಠಿ ಬಂದೂಕುಗಳನ್ನ ಹಿಡಿದುಕೊಂಡೇ ಓಡಾಡ್ತಾ ಇರ್ತಾರೆ ಆ ಪ್ರದೇಶದಲ್ಲಿ. ಇಂಥ ಸಂದರ್ಭದಲ್ಲಿ 21 ವರ್ಷದ ಪುನೀತಾ ಅಲ್ಲಿ ನಾನಾ ಸವಾಲುಗಳ ನಡುವೆ ಕೆಲಸವನ್ನು ಮಾಡಬೇಕಾಗುತ್ತೆ, ಮಾಡ್ತಾರೆ. ಈ ಮಧ್ಯೆ ಸೇನೆಯಲ್ಲಿಯೇ ಇದ್ದ ವೈದ್ಯರು ಅವಳ ಬಾಳ ಸಂಗಾತಿಯಾಗ್ತಾರೆ. ಇವರ ಪತಿ ಶ್ರೀನಗರದ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆಗ 1971 ಭಾರತ್ ಪಾಕ್ ಯುದ್ಧದ ದಿನಗಳು. ಮಗುವಿಗೆ ಜನ್ಮ ನೀಡಲು ಶ್ರೀನಗರದಲ್ಲಿ ತಂಗಿದ್ದ ಪುನೀತಾ ಆ ಮೊದಲು ಯಾವತ್ತೂ ಯುದ್ಧವನ್ನ ಸಮೀಪದಿಂದ ನೋಡೇ ಇರಲಿಲ್ಲ.
ಆದ್ರೆ ಪುನೀತಾ ಅವರು ಶ್ರೀನಗರದಲ್ಲಿದ್ದಾಗ ಈ ಯುದ್ಧದ ವಾತಾವರಣ ಹೇಗಿರುತ್ತೆ ಅಂತಕ್ಕಂಥದ್ದು ಅವ್ರಿಗೆ ಅರಿವಿಗೆ ಬರುತ್ತೆ. ಮುಂದಿನ ದಿನಗಳಲ್ಲಿ ಧೈರ್ಯ ಆತ್ಮವಿಶ್ವಾಸವನ್ನ ಇವರು ಇನ್ನೂ ಹೆಚ್ಚು ಹೆಚ್ಚು ಗಳಿಸ್ಕೊಳ್ತಾ ಹೋಗ್ತಾರೆ. ಪುನೀತಾ ವೃತ್ತಿ ಬದುಕಿನಲ್ಲಿ ಮಹತ್ವದ ಪಲ್ಲಟಕ್ಕೆ 2002 ಜಮ್ಮು ಮತ್ತು ಕಾಶ್ಮೀರದ ಕಲುಚಕ್ ನಲ್ಲಿ ಆಗಿರತಕ್ಕಂಥ ಉಗ್ರರ ದಾಳಿ ದೊಡ್ಡ ತಿರುವನ್ನ ನೀಡುತ್ತೆ. ಯೋಧರ ಪತ್ನಿಯರು ಮತ್ತು ಮಕ್ಕಳು ಪಯಣಿಸ್ತಾ ಇರತಕ್ಕಂಥ ಬಸ್ ಮೇಲೆ ಉಗ್ರರು ದಾಳಿ ಮಾಡ್ತಾರೆ. 7 ಸ್ಥಳದಲ್ಲೇ ಮೃತಪಡ್ತಾರೆ. ಗಾಯಾಳುಗಳನ್ನ ಸಮೀಪದ ಆಸ್ಪತ್ರೆಗೆ ಸೇರಿಸ್ತಾರೆ. ಇಂಥ ಗಾಯಾಳುಗಳಿಗೆ ಚಿಕಿತ್ಸೆ ನೀಡುವ ಆಸ್ಪತ್ರೆಯೊಂದರಲ್ಲಿ ಪುನೀತಾ ಮುಖ್ಯಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇಂಥ ಗಾಯಾಳುಗಳಿಗೆ ಅವರು ಮಾಡಿದ ಆರೈಕೆ, ನಾಯಕತ್ವದ ಗುಣಗಳಿಂದಾಗಿ ರಾಷ್ಟ್ರಪತಿ ವಿಶಿಷ್ಟ ಸೇವಾ ಪದಕ ಇವರಿಗೆ ಸಿಗುತ್ತೆ. 2004 ಸಶಸ್ತ್ರ ಪಡೆಯ ಮೆಡಿಕಲ್ ಕಾಲೇಜಿನಲ್ಲಿ ಕಮಾಂಡೆಂಟ್ ಆಗಿ ಅಧಿಕಾರವನ್ನು ಸ್ವೀಕರಿಸಿದ ಪುನೀತಾ ಆ ಮೆಡಿಕಲ್ ಕಾಲೇಜಿನ ಮೊದಲ ಮಹಿಳಾ ಕಮಾಂಡ್ ಎನ್ನುವ ಹೆಗ್ಗಳಿಕೆಗೆ ಕೂಡ ಪಾತ್ರರಾಗ್ತಾರೆ. ಸೇನಾ ಮುಖ್ಯ ಕಚೇರಿಯಲ್ಲಿ ಅವರು ನಡೆಸಿದ ನಾನಾ ಸಂಶೋಧನೆಗಳು ಸೇನಾ ಮೆಡಲ್ ಅನ್ನು ಅವರಿಗೆ ತಂದುಕೊಳ್ಳಿಕ್ಕೆ ಇಂಬು ಕೊಡುತ್ತೆ. ಬಳಿಕ ಇಂಡಿಯನ್ ಆರ್ಮಿಯಿಂದ ನೌಕಾಪಡೆಗೆ ವೈಸ್ ಅಡ್ಮಿರಲ್ ಆಗಿ ನಿಯೋಜನೆಗೊಳ್ತಾರೆ. 36 ವೃತ್ತಿ ಬದುಕಿನಲ್ಲಿ 15 ಪುರಸ್ಕಾರಗಳನ್ನು ಪಡಿತಾರೆ ಪುನೀತಾ ಅರೋರಾ. ಎಷ್ಟು ಜನ ಶಿಲ್ಲಾಂಗ್ ಅಥವಾ ಲಡಾಖ್ಗೆ ಹೋಗಬಲ್ಲಿರಿ? ಜನರು ಹಾಲಿಡೇ ಪ್ಯಾಕೇಜ್ಗಳಲ್ಲಿ ಬಂದ ಹಣ ಖರ್ಚು ಮಾಡಿ ಟೆಂಟ್ಗಳಲ್ಲಿ ವಾಸಿಸುವುದು ಬೇರೆ ವಿಷಯ. ಇಲ್ಲಿಯೇ ನಿಜವಾಗಿಯೂ ಎಷ್ಟು ಜನ ನೆಲೆ ನಿಲ್ಲಬಲ್ಲಿರಿ ಎಂದು ಪ್ರಶ್ನಿಸುವ 72 ಪುನೀತಾ ಅರೋರಾ ಯುವ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆಗೆ ಬರಬೇಕು ಅಂತ ಬಯಸ್ತಕ್ಕಂಥವರು. ನಿಜಕ್ಕೂ ಈ 4 ಮಹಿಳಾ ಪೈಲಟ್ಗಳ ಬಗ್ಗೆ ನಾವು ಆಲಿಸಿದಾಗ ಏನೋ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಯುವ ಜನರಿಗೆ ಇದು ಎಲ್ಲೋ ಒಂದ್ ಕಡೆ ವಿದ್ಯುತ್ ಸಂಚಾರವನ್ನ ಖಂಡಿತವಾಗಿ ಮಾಡುತ್ತೆ ಅಂತ ನನಗನ್ನಿಸ್ತಾ ಇದೆ. ಇಂಥವ್ರ ಬಗ್ಗೆ ಆಲಿಸಿದಾಗ, ಕೇಳಿದಾಗ ಒಂದು ಮನಸ್ಸಿನಲ್ಲಿ ತುಡಿತ ಹೇಳುತ್ತೆ. ಏನಂದ್ರೆ, ನಮ್ಮ ದೇಶಕ್ಕಾಗಿ, ನಮ್ಮ ನಾಡಿಗಾಗಿ ನಾವೇನ್ ಮಾಡ್ತಾ ಇದ್ದೀವಿ, ನಾವೇನ್ ಮಾಡ್ಬೇಕು, ಏನ್ ಮಾಡಬಹುದು, ಇಂಥ ವಿಚಾರಗಳು ತಲೆಯಲ್ಲಿ ಬರುತ್ತೆ. ನಿಜವಾಗ್ಲೂ ಈ ರೀತಿಯ ವಿಚಾರಗಳು ಬಂದ್ರೆ ನಮ್ಮ ನೆನಪಿನಂಗಳ ಕಾರ್ಯಕ್ರಮ ಸಾರ್ಥಕ ಆದಾಗೆ. ಹೇಗನ್ನಿಸ್ತು ನೆನಪಿನಂಗಳ ಕಾರ್ಯಕ್ರಮ? ತಮ್ಮ ಅನಿಸಿಕೆಗಳನ್ನ ತಪ್ಪದೇ ರೇಡಿಯೋ ಗಿರ್ಮಿಟ್ನ ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ಕಳಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಇಲ್ಲಿಗೆ ಇಂದಿನ ನೆನಪಿನಂಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ವ್ಯಕ್ತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರಗಳು.